प्रपन्न पारिजाताय स्तोत्र वेत्रैकपाणये ज्ञानमुद्राय कृष्णाय गीतामृत दुहे नमः। अंध दोरे धृतराष्ट्रन ಒಂದು ಪ್ರಶ್ನೆಯಿಂದ ಭಗವದ್ಗೀತೆ ಪ್ರಾರಂಭವಾಗುತ್ತದೆ. ಧೃತರಾಷ್ಟ್ರನ ಬಳಿ ಇದ್ದೇ ಕುರುಕ್ಷೇತ್ರದಲ್ಲಿ ಏನೆಲ್ಲ ನಡೆಯುತ್ತಿದೆ ಅದೆಲ್ಲವನ್ನೂ ಕಾಣಬಲ್ಲ, ಕೇಳಬಲ್ಲ ಸಂಜಯನ ಮಾತುಗಳಿಂದ ಭಗವದ್ಗೀತೆ ಕೊನೆಯಾಗುತ್ತದೆ. ಈ ಮಧ್ಯೆ ಅಡಕವಾಗಿದೆ 18 ಅಧ್ಯಾಯಗಳಲ್ಲಿ ಹರಡಿರುವ ಕೃಷ್ಣಾರ್ಜುನ ಸಂವಾದ. ಗೀತೆ ಬರೀ ಉಪದೇಶ ಅಲ್ಲ, ಗೀತೆ ಒಂದು ಸಂವಾದ. ಇದೇ ಗೀತೆಯ ಬಗ್ಗೆ ಪ್ರೀತಿ ಹುಟ್ಟಿಸುವ ಪ್ರಪ್ರಥಮ ಅಂಶ. ಧೃತರಾಷ್ಟ್ರನ ಕುರುಡು ಒಂದು ಅರ್ಥದಲ್ಲಿ ಸಾರ್ಥಕವಾಗಿ ಅದು ಸಂಜಯನಿಗೆ ವ್ಯಾಸರಿಂದ ದಿವ್ಯ ದೃಷ್ಟಿಯ ಅನುಗ್ರಹವಾಗಿ ಪರಿಣಮಿಸಿತು. ಧೃತರಾಷ್ಟ್ರನ ಜೀವನದಲ್ಲಿ ಎಂದೂ ಯಾವ ಸಂದರ್ಭದಲ್ಲೂ ಮಾಡದೇ ಇದ್ದ ದೃಷ್ಟಿದಾನದ ಅನುಗ್ರಹವನ್ನು ಈ ಮಹಾಯುದ್ಧದ ಸಂದರ್ಭದಲ್ಲಿ ವ್ಯಾಸರು ಏಕೆ ಮಾಡಿದರು ಎಂದು ಧೃತರಾಷ್ಟ್ರ ಯೋಚಿಸಬಹುದಿತ್ತು, ಯೋಚಿಸಬೇಕಿತ್ತು, ಯೋಚಿಸಲಿಲ್ಲ. ಕುರುಕ್ಷೇತ್ರದಲ್ಲಿ ಪರಸ್ಪರ ನಿಕಟ ಸಂಬಂಧಿಗಳಾದವರು ಎರಡು ಸೇನೆಗಳಾಗಿ ಮರಣಾಂತದ ಹೋರಾಟಕ್ಕೆ ಸಜ್ಜಾಗಿ ನಿಂತುದನ್ನು ಕಂಡು ಅರ್ಜುನನಿಗೆ ಏನು ವಿಷಾದ ಯೋಗ ಉಂಟಾಯಿತು ಅದು ಧೃತರಾಷ್ಟ್ರನಿಗೆ ಅವನು ಈ ಯುದ್ಧವನ್ನು ನೋಡುತ್ತಿದ್ದರೆ ಉಂಟಾಗಬಹುದಿತ್ತು. ಅಂಥದೊಂದು ಜೀವ ತಲ್ಲಣಗೊಳಿಸುವ ಪ್ರಶ್ನೆ ಉಂಟಾಗದೆ ಜೀವಕ್ಕೆ ಬೆಳವಣಿಗೆ ಇಲ್ಲ. ಆದರೆ ಆ ಬೆಳವಣಿಗೆ ಅರ್ಜುನನ ಭಾಗ್ಯದಲ್ಲಿ ಬರಬೇಕು. ಆದುದರಿಂದಲೇ ಗೀತೆಯ ಪ್ರಥಮಾಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಎಂದೇ ಅರ್ಥಪೂರ್ಣವಾದ ಹೆಸರು. ನೋಡಲಾರದ ಧೃತರಾಷ್ಟ್ರ ಎಲ್ಲವನ್ನೂ ಕಾಣಬಲ್ಲ ಸಂಜಯನಲ್ಲಿ ಏನು ನಡೆಯಿತು ಕುರುಕ್ಷೇತ್ರದಲ್ಲಿ ಎಂದು ಕುತೂಹಲದಿಂದ ಕೇಳಿದ ಪ್ರಶ್ನೆಯೇ ಭಗವದ್ಗೀತೆಯ ಪ್ರಥಮಾಧ್ಯಾಯದ ಪ್ರಥಮ ಶ್ಲೋಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕಾಃ ಪಾಂಡವಾಶ್ಚೈವ ಕಿಂ ಅಕುರ್ವತ ಸಂಜಯ. ಕುರುಕ್ಷೇತ್ರ ಅದು ಧರ್ಮದ ನೆಲೆ, ಜಾಗ. ಅಲ್ಲಿ ಸೇರಿದ್ದಾರೆ ಹೋರಾಡುವ ಉತ್ಸಾಹದ ನನ್ನವರು ಮತ್ತು ಪಾಂಡವಿನ ಮಕ್ಕಳು. ಅವರು ಏನು ಮಾಡಿದರು? ಇದು ಧೃತರಾಷ್ಟ್ರನ ಕುತೂಹಲ. ತನಗೆ ಕಾಣುವುದಕ್ಕೆ ಇಚ್ಛೆ ಇಲ್ಲ ಎಂದ ಧೃತರಾಷ್ಟ್ರನಿಗೂ ಇನ್ನೊಂದು ರೀತಿಯಲ್ಲಿ ಆ ಯುದ್ಧದ ಇಚ್ಛೆ ಇದೆ, ಅಥವಾ ಆ ಯುದ್ಧದಲ್ಲಿ ತನ್ನ ಮಕ್ಕಳು ಗೆಲ್ಲಲೇಬೇಕೆಂದಿದೆ. ಮಾಮಕಾಹ ನನ್ನವರು ಆತ್ಮೀಯರು ಎಂಬ ಮಾತಿನಲ್ಲೇ ಇದೆ ಈ ಧ್ವನಿ, ಗೆಲ್ಲಬೇಕು. ಆದರೆ ಆ ಯುದ್ಧವಾಗದೆ ಗೆದ್ದರೆ, ಅಂದರೆ ಭೀಷ್ಮದ್ರೋಣಾದಿಗಳನ್ನು ಕಂಡು ಪಾಂಡವರು ಹಾಗೆಯೇ ಹಿಂತೆಗೆದರೆ ಅದಂತೂ ಧೃತರಾಷ್ಟ್ರನಿಗೆ ನಿಜವಾಗಿ ಬೇಕಾದ ಯುದ್ಧವಲ್ಲದೆ ಇನ್ನೇನಾದರೂ ವಿಲಕ್ಷಣವಾದ ವಿಶೇಷ ಘಟನೆ ನಡೆಯಿತೇನು ಎಂಬ ಧ್ವನಿಯೂ ಇದೆ ಈ ಮಾತಿನಲ್ಲಿ. ಇವೆಲ್ಲದರ ಅರ್ಥವೇನೆಂದರೆ ಮಾನವ ಮನಸ್ಸಿಗೆ ಮಾತ್ರ ಸಾಧ್ಯವಾಗಬಹುದಾದ ವಿಶಿಷ್ಟವಾದ ಧೂರ್ತತನದಿಂದ ದುರ್ಯೋಧನಾದಿಗಳು ಮತ್ತು ಧೃತರಾಷ್ಟ್ರ ಕೂಡ ಭೀಷ್ಮದ್ರೋಣಾದಿಗಳು ಕೌರವರಕ್ಷವಾಗಿರುವುದರಿಂದ ಪಾಂಡವರಿಗೆ ಉಂಟಾಗಬಹುದಾದ ಧರ್ಮ ಸಂಕಟವನ್ನು ಊಹಿಸಿದ್ದರು. ಎಂಥ ಅಚ್ಚರಿ! ವಿಷಾದ ಯೋಗವನ್ನು ಊಹಿಸಿ ಅದು ಸಂಭವಿಸುವಂತೆ ಸನ್ನಿವೇಶವನ್ನು ಉಂಟು ಮಾಡುವುದು ಕೂಡ ಒಂದು ರಾಜಕೀಯದ ತಂತ್ರ. ಯಾವುದೆಲ್ಲ ಊಹನೀಯವೋ ಅದೆಲ್ಲವೂ ತಂತ್ರ. ಆದರೆ ನಿಜವಾದ ಅಚ್ಚರಿ ಯಾವುದೆಂದರೆ ವಿಷಾದ ಯೋಗವನ್ನು ಊಹಿಸಬಲ್ಲವನಿಗೆ ವಿಷಾದ ಯೋಗದ ಅನುಭವವಿಲ್ಲ. ವಿಷಾದವನ್ನು ತಳಮಟ್ಟ ಅನುಭವಿಸಿದವನಿಗೆ ಆ ಅನುಭವವೇ ಅವನ ವಿಷಾದದಿಂದ, ಅವನ ಬದುಕನ್ನು ಕವಿದಿರುವ ವಿಷಾದದಿಂದ ಹೊರಬರುವ, ಅದರಿಂದ ಬಿಡುಗಡೆಗೆ ನೆರವಾಗುವ ಬೆಳಕಿಂಡಿಯಾಗಬಹುದು. ವಿಷಾದವು ಪ್ರಸಾದಕ್ಕೆ ಕಾರಣವಾಗಬಹುದು. ಊಹಾ ನಿಪುಣನಿಗೆ ಅನುಭವವೂ ಇಲ್ಲ, ಪ್ರಸಾದವೂ ಇಲ್ಲ. ಈ ಅರ್ಥದಲ್ಲಿ ಅವನು ಗೆದ್ದರೂ ಸೋತಂತೆ. ಇದೇ ಅರ್ಥದಲ್ಲಿ ವಿಷಾದಗ್ರಸ್ತನಾದವನು ಸೋತರೂ ಕೂಡ ಗೆದ್ದಂತೆ. ನಿಜವಾದ ಅನುಭವದಿಂದ ಬದುಕೇ ಪಲ್ಲಟಗೊಳ್ಳಬಹುದು, ವ್ಯಕ್ತಿತ್ವವೇ ಬದಲಾಗಬಹುದು. ಆಗುತ್ತದೆ ಜೀವನದ ನಡೆ ವಿಚಿತ್ರ. ಯಾರ ಊಹನೆಗೂ ಅದು ಸಿಲುಕಲಾರದು, ಅದು ನಿಲುಕಲಾರದು.
ಎನ್ನುವುದೇ ಜೀವನದ ನಿಜವಾದ ಜೀವನಿಕೆ. ಅರ್ಜುನನಿಗೆ ಹಾಗೆಯೇ ಆಯಿತು. ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯ ಉತ್ತರಿಸುತ್ತಾ, ಕುರುಕ್ಷೇತ್ರದಲ್ಲಿ ಸಮಾವಿಷ್ಟರಾದ ಕೌರವ ಪಾಂಡವರ ಎರಡೂ ಪಾಳೆಯದ ಸೇನಾ ಪ್ರಮುಖರನ್ನು ಹೆಸರಿಸುತ್ತಾ, ಶಂಖಧ್ವನಿಗಳು ಕುರುಕ್ಷೇತ್ರದ ಆಕಾಶವನ್ನು ತುಂಬಿರಲು, ಅರ್ಜುನ ಸರಿಸಾಟಿ ಇಲ್ಲದ ಬಿಲ್ಗಾರ ನೆನೆಸಿದ ಅರ್ಜುನ ತನ್ನ ಸಾರಥಿಯಾದ ವಾಸುದೇವನನ್ನು ಕುರಿತು ಹೀಗಂದ ಎಂದು ಒಂದು ಶಬ್ದಚಿತ್ರವನ್ನು ನಿರೂಪಿಸುತ್ತಾನೆ. ಸೇನೆಯವರು ಉಭಯೋರು ಮಧ್ಯೆ ರಥಂ ಸ್ಥಾಪಯ ಮೇಚ್ಚು, ಎರಡೂ ಸೇನೆಗಳ ಮಧ್ಯೆ ನನ್ನ ತೇರನ್ನು ಉಗು ನಿಲ್ಲಿಸು. ಯಾಕಂತೆ, ಈಗ ಆ ರಥ ಎಲ್ಲಿದೆಯೋ ಅಲ್ಲಿಯೇ ಇದ್ದರೆ ಸಾಲವೇನು? ಸಾಲ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕ ಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ಋಗಣ ಸಮುದ್ಯಮೆ. ಈ ಮಹಾನ್ ಹೋರಾಟಕ್ಕೆ ಸಜ್ಜಾಗಿ ಬಂದವರನ್ನೆಲ್ಲ ಒಮ್ಮೆ ಚೆನ್ನಾಗಿ ಕಾಣಬೇಕಿದೆ. ನನ್ನ ಒಟ್ಟಿಗೆ ಹೋರಾಟ ಬಂದವರು ಇಬ್ಬರು ಯಾರು? ನಾನು ಯಾರ ಜೊತೆಗೆಲ್ಲ ಹೋರಬೇಕು? ಬುದ್ಧಿಗೇಡೆಯಾದ ದುರ್ಯೋಧನನಿಗೆ ಸಹಾಯವಾಗಲು ಬಂದ ಮಂದಿ ಯಾರು ಇಬ್ಬರೆಲ್ಲ? ಒಮ್ಮೆ ಕಣ ತುಂಬ ನೋಡೋಣ ಎನ್ನಿಸಿದೆ. ಇದು ಅರ್ಜುನನ ಮಾತು. ದೊಡ್ಡ ಹೋರಾಟಗಾರನಿಗೆ ಸಹಜವಾದ, ಆ ಕ್ಷಣದಲ್ಲಿ ಇನ್ನಷ್ಟು ಸಹಜವಾದ ಠೇಂಕಾರವಿದೆ ಈ ಮಾತುಗಳಲ್ಲಿ. ಇದು ತನ್ನ ಬದುಕಿನಲ್ಲಿ ತಾನು ಹೋರುವ ಕೊನೆಯ ಸಮರವಿದು ಎಂಬ ಬಳಗು ಕೂಡ ಇದೆ. ಎರಡೂ ಸೇನೆಗಳ ಮಧ್ಯೆ, ಸೇನೆಯ ಉಭಯವರು ಮಧ್ಯೆ ಎಂಬ ಪದಪುಂಜ ಬಹಳ ಮಹತ್ವದ್ದು. ಎರಡೂ ಸೇನೆಗಳ ಮಧ್ಯೆ ಒಂದು ಜಾಗ, ಎರಡೂ ಸೇನೆಗಳನ್ನು ಕಾಣಬಲ್ಲ ಜಾಗ, ಕೋಪದಿಂದ ಆವೇಶದಿಂದ ಮಾತ್ರವಲ್ಲ ಕನಿಕರದಿಂದ ಕೂಡ ಕಾಣಬಲ್ಲ ಜಾಗ. ಅಂಥ ಒಂದು ಜಾಗವನ್ನು ಅರ್ಜುನ ಊಹಿಸಿದ್ದ. ಅಂಥ ಒಂದು ಜಾಗವನ್ನು ಕೃಷ್ಣ ಆಯ್ದುಕೊಂಡ. ಕೃಷ್ಣ ಅರ್ಜುನ ಸಂವಾದ ತೊಡಗಿದ್ದು ಅಲ್ಲೇ, ಗೀತೆಯ ಅಪೂರ್ವ ಚಿಂತನೆಯ ಹೊರತೆ ಉಕ್ಕಿದ್ದು ಅಲ್ಲೇ, ವಿಶ್ವರೂಪ ದರ್ಶನ ಸಂಭವಿಸಿದ್ದು ಅಲ್ಲೇ, ಈ ಎರಡೂ ಸೇನೆಗಳ ಮಧ್ಯದ ಆ ಜಾಗದಲ್ಲಿ.